கல்யாண குணபூர்ணாய தோஷதூராய விஷ்ணவே நம ஸ்ரீ பிராணநாதாய பக்தாபீஷ்டப்ரதாயினே பிரணம்ய ஸ்ரீமதானந்த தீர்த்தாதி குருசேகரான் காண்மோபனிஷதோர்த்தானாம் சங்கிரஹ க்ரியதே மயா கல்யாண குணபூர்ணாய தோஷதூராய விஷ்ணவே நம ஸ்ரீ பிராணநாதாய பக்தாபீஷ்டப்ரதாயினே ஸ்ரீ பிராணநாதாய நம. யார் பிராணநாதா அந்தரே? விஷ்ணவே நம. கல்யாண குணபூர்ணாய விஷ்ணவே நம. தோஷதூராய விஷ்ணவே நம. ஸ்ரீ பிராணநாதாய விஷ்ணவே நம. பக்தாபீஷ்டப்ரதாயினே விஷ்ணவே நம. விஷ்ணவே பற்றி இஷ்டு விசேஷணங்கள். கல்யாண குணபூர்ணனாகித்தானே, தோஷதூரனாகித்தானே. ஸ்ரீ பிராணநாதாய, ஸ்ரீ மத்து பிராண, மகாலட்சுமி மத்து பிராணதேவரிக நாசனாகித்தானே. பக்தாபீஷ்டப்ரதாயினே, பக்தர அபீஷ்டவன்ன பிரகர்ஷேணதாயினே, பல விசேஷவாகி கொடுத்தானே. ஸ்ரீ பிராணநாதாய, ஸ்ரீ பிராணநாதாய நமஸ்கரோமி, மத்து விஜித வாக்கிய ராயரன் உபயோகிஸ்தாரந்த கேட்டிதரே ಪಡಮೋಧ್ವಜಿಗೆ ವ್ಯಾಖ್ಯಾನ ಬರೆದಿದ್ದಾರೆ ಅವರು. ಅದರಿಂದ ಇಲ್ಲಿ ಪದ ಉಪಯೋಗಿಸಿದ್ದಾರೆ. ಹಾಗೆಯೇ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ, ನಮ ಶ್ರೀ ಪ್ರಾಣನಾಥಾಯ ಪ್ರಣಮ್ಯ ಶ್ರೀಮದ್ ಆನಂದ ತೀರ್ಥಾದಿ ಗುರುಶೇಖರಾನ್ ಕಾಣ್ವೋಪನಿಷದ ಅರ್ಥಾನಾಂ ಸಂಗ್ರಹ ಕ್ರಿಯತೆ ಮಯ. ಶ್ರೀಮದ್ ಆನಂದ ತೀರ್ಥಾದಿ ಗುರುಶೇಖರಾನ್ ಪ್ರಣಮ್ಯ. ಶ್ರೀಮದ್ ಆನಂದ ತೀರ್ಥರು ಮೊದಲಾದಂತಹ ಗುರುಶೇಖರರು, ಗುರುಶ್ರೇಷ್ಠರುಗಳನ್ನು ಪ್ರಣಮ್ಯ ಭಕ್ತಿಯಿಂದ ನಮಸ್ಕರಿಸಿ, ನತ್ವ ಪ್ರಣಮ್ಯ, ನತ್ವ ನಮಸ್ಕರಿಸಿ, ಪ್ರಣಮ್ಯ ಪ್ರಕರ್ಷೇಣ ನತ್ವ ಭಕ್ತಾದಿಗಳಿಂದ ನಮಸ್ಕರಿಸಿ, ಕಾಣ್ವೋಪನಿಷದ ಅರ್ಥಾನ ಕಾಣ್ವ ಉಪನಿಷದ, ಕಾಣ್ವೋಪನಿಷತ್ ಒಂದೇ ಪದ, ಬೃಹದಾರಣ್ಯೋಪನಿಷತ್ತಿಗೆ ಕಾಣ್ವೋಪನಿಷತ್ತು ಇನ್ನೊಂದು ಹೆಸರು. ಹೇಗೆ ಇದು ಈಶಾವಾಸ್ಯಕ್ಕೆ ಈಶೋಪನಿಷತ್ತು, ಯಾಜ್ಞೇಯ ಉಪನಿಷತ್ತು, ಯಾಜ್ಞೇಯ ಮಂತ್ರೋಪನಿಷತ್ತು, ಹೀಗೆಲ್ಲ ಹೆಸರಿದೆಯೋ ಹಾಗೆ. ಕಾಣ್ವೋಪನಿಷದ ಅರ್ಥಾನ ಸಂಗ್ರಹ ಕ್ರಿಯತೆ ಮಯ, ಅರ್ಥಗಳ ಸಂಗ್ರಹವನ್ನು ಮಾಡ್ತೇವೆ. ಸಂಗ್ರಹ ಇಲ್ಲಿಂದ ಮಾಡೋದು ಅಂದರೆ ಅಲ್ಲಿ ಹೇಳಿದ್ದಾರೆ ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹಂ, ಭಾಷ್ಯ ಅದರ ಟೀಕಾ ಮೊದಲಾದವುಗಳಿಂದ ಅರ್ಥ ಬಂದಿದೆ ಅದನ್ನೆಲ್ಲ ಸಂಗ್ರಹ ಮಾಡ್ತೇವೆ ಅಂಥೇಳಿ ಶುರು ಮಾಡ್ತಾರೆ ಇದ್ದಾರೆ. ಅಸ್ಯಾಹ ಉಪನಿಷದ ಉಪನಿಷತ್ತಿನ ವಾಕ್ಯ ಮೊದಲು ಇದು ಋಷಿ ದೇವತಾ ಛಂದಸ್ಸು ಎಲ್ಲ ಗೊತ್ತಾಗದೆ ಹೋದರೆ ಅವನೇನಾಗ್ತಾನೆ, ಕರ್ತೇವಾಪದ್ಯತೆ ಪ್ರವಾಮೀಯತೆ, ಅವನ ಯಜತಿ ಯಾಜಯತಿ ಅಧ್ಯಾಪಯತಿವ, ಯಜ್ಞ ಮಾಡಿದರೆ, ಯಜ್ಞ ಮಾಡಿಸಿದರೆ, ಅಧ್ಯಯನ ಮಾಡಿದರೆ ಅವನು ಸತ್ತೋಗ್ತಾನೆ, ನರಕಕ್ಕೆ ಹೋಗ್ತಾನೆ. ಏನಿಲ್ಲದೆ ಹೋದರೆ ದೇವತಾ ಋಷಿ ಅವಿದಿತ ಋಷಿ ಛಂದೋ ದೇವತ ಬ್ರಾಹ್ಮಣೇನ, ಋಷಿ ದೇವತಾ ಛಂದಸ್ಸು ಅರ್ಥ ತಿಳ್ಕೊಳ್ಳೋದು. ಯಾರು ಉಪನಿಷತ್ತುಗಳನ್ನು ವೇದ ಮಂತ್ರಗಳನ್ನು ಓದಿದರೆ ಅದು ಉದ್ಧಾರಕ್ಕೆ ಕಾರಣ ಆಗೋದಿಲ್ಲ ಅಂತ ಅರ್ಥ. ಅದಕ್ಕೆ ಏನು ಮಾಡಬೇಕು ಅದನ್ನೆಲ್ಲ ತಿಳ್ಕೊಬೇಕು. ಅದನ್ನೆಲ್ಲ ಆಚಾರ್ಯ ಹೇಳಿದ್ದನ್ನು ಹೇಳ್ತಾರೆ. ಕಶ್ಯಾಹ ಉಪನಿಷದ ಬ್ರಹ್ಮ ಸೂರ್ಯ ಯಾಜ್ಞವಲ್ಕ್ಯ ಕಣ್ವಾಹ ಕ್ರಮಾದೃಶಯ, ಮೊದಲು ಋಷಿ, ಆಮೇಲೆ ದೇವತೆ, ಆಮೇಲೆ ಛಂದಸ್ಸು, ಆಮೇಲೆ ಅರ್ಥ. ಅಸ್ಯಾಹ ಉಪನಿಷದ, ಈ ಉಪನಿಷತ್ತಿಗೆ ಬ್ರಹ್ಮ ಸೂರ್ಯ ಯಾಜ್ಞವಲ್ಕ್ಯ ಮತ್ತು ಕಣ್ವ ನಾಲ್ಕು ಜನ ಕ್ರಮಾದೃಶಯ ಒಟ್ಟಿಗೆ ಕಂಡವರಲ್ಲ. ಮೊದಲು ಬ್ರಹ್ಮದೇವರು, ಆಮೇಲೆ ಸೂರ್ಯ, ಆಮೇಲೆ ಯಾಜ್ಞವಲ್ಕ್ಯರು, ಆಮೇಲೆ ಕಣ್ವ ಮುನಿಗಳು. ಹೀಗೆ ಬ್ರಹ್ಮ ಸೂರ್ಯ ಯಾಜ್ಞವಲ್ಕ್ಯ ಕಣ್ವಾಹ ಕ್ರಮಾದೃಶಯ ಲಕ್ಷ್ಮೀಶಃ ದೇವತಾ, ಲಕ್ಷ್ಮೀಶ ರೂಪದ ಶ್ರೀಹರಿಯೇ ಇದಕ್ಕೆ ಪ್ರತಿಪಾದ್ಯ ದೇವತೆ. ವಾಕ್ಯ ರೂಪತ್ವಾತ್ತ ಛಂದೋ ಅನ್ವೇಷಣಂ, ಇದು ಛಂದಸ್ಸನ್ನು ಹಾಕಬೇಕಾಗಿಲ್ಲ. ಯಾತಕ್ಕೆ ಇದು ಪ್ರೋಜಲ್ಲಿರೋದ್ರಿಂದ ಛಂದಸ್ ಬೇಕಿಲ್ಲ, ಪೊಯೆಟ್ರಿ ಇದ್ದರೆ ಮಾತ್ರ ಛಂದಸ್ಸು. ಅಸ್ಯಾಹ ಉಪನಿಷದ ಅಧ್ಯಾಯ ಅಷ್ಟಕತ್ವೇಪಿ ಪೂರ್ವಾಧ್ಯಾಯದ್ವಯಸ್ಯ ವಿದ್ಯಾಧಿಕಾರಾರ್ಥಂ ಅಶ್ವವೇಧಕರ್ಮನಿರೂಪಣಪರತ್ವೇನ ತದವ್ಯಾಖ್ಯಾಯ ಕರ್ಮಣ ಶುದ್ಧಾಂತಃಕರಣಸ್ಯ ಬ್ರಹ್ಮಸ್ವರೂಪಂ ನಿರೂಪಯಿತುಂ ಪ್ರವೃತ್ತಂ ತೃತೀಯಾಧ್ಯಾಯಾದಿ ಗ್ರಂಥಸಂದರ್ಭಂ ವ್ಯಾಜಖ್ಯೋ ಭಗವಾನ್ ಭಾಷ್ಯಕಾರಃ ತಥಾಹಿ. ಉಪನಿಷತ್ತು ಒಟ್ಟಾಗಿ ಅಧ್ಯಾಯ ಅಷ್ಟಾತ್ಮಕತ್ವೇಪಿ, ಎಂಟು ಅಧ್ಯಾಯದ ಉಪನಿಷತ್ತಿದೆ. ಆದರೆ ಪೂರ್ವ ಅಧ್ಯಾಯದ್ವಯಸ್ಯ ಮೊದಲೆರಡು ಅಧ್ಯಾಯಗಳೇನಿವೆ ಅವು ವಿದ್ಯಾಧಿಕಾರಾರ್ಥಂ, ಈ ವಿದ್ಯಾ ಸಂಪಾದನೆ ಮಾಡೋದಕ್ಕೋಸ್ಕರ ಅಶ್ವಮೇಧ ಕರ್ಮ ನಿರೂಪಣ ಪರತ್ವೇನ, ಕರ್ಮಣ ಜ್ಞಾನ ಮಾತನವತಿ ಅಂತಿರೋದ್ರಿಂದ ಇದಕ್ಕೆ ಕರ್ಮ ಬೇಕು. ಅದು ಅಶ್ವಮೇಧ ಕರ್ಮವನ್ನು ಹೇಳೋದು ಕೊಟ್ಟಿರೋದ್ರಿಂದ ತದ ಅವ್ಯಾಖ್ಯಾಯ, ಅದರಲ್ಲೇನು ವಿಶೇಷ ಗೊಂದಲಗಾಂಶ ಇಲ್ಲ, ಅದಕ್ಕೇನು ಮಾಡಿದ್ರು ಅದು ವ್ಯಾಖ್ಯಾನ ಮಾಡಲಿಲ್ಲ. ಕರ್ಮಣ ಶುದ್ಧಾಂತಃಕರಣಸ್ಯ ಬ್ರಹ್ಮಸ್ವರೂಪಂ ನಿರಯಿತು, ಯಾವಾಗಲೂ ಅಂತಃಕರಣ ಶುದ್ಧ ಆದಮೇಲೆ ಏನು ಮಾಡಬೇಕು ತತ್ವಜ್ಞಾನಕ್ಕೆ ಅರ್ಹತೆ ಬರುತ್ತೆ. ಅಂತಃಕರಣ ಶುದ್ಧಿ ಆಗೋದು ಯಾವಾಗ? ಎಷ್ಟು ಸ್ನಾನ ಮಾಡಿದ್ರೆ ಶುದ್ಧಿ ಆಗೋದಿಲ್ಲ. ಏನು ಮಾಡಬೇಕು ಅದಕ್ಕೆ? ಕರ್ಮಾಚರಣೆ ಮಾಡಬೇಕು. ನಮಗೂ ಹಾಗೆ ಯಾವುದೇ ಕೆಲಸ ಕೊಟ್ಟಿರ್ತಾರೆ, ಮಾಡಿದ್ಮೇಲೆ ಆಗ ತೃಪ್ತಿ, ಮಾಡದೆ ಹೋದ್ರೆ ಆಗೋದಿಲ್ಲ. ಸ್ನಾನ ಮಾಡ್ಕೊ ಹೋಗ್ಬಿಟ್ಟೆ ಅಂತ ಹೇಳಿದ್ರೆ ಪರಿಹಾರ ಆಗುತ್ತೆ. ಯಾವುದೇ ಕೆಲಸ ಕೊಟ್ಟಿರ್ತಾರೆ, ಕೆಲಸ ಬಿಟ್ಟು ಸ್ನಾನ ಮಾಡ್ಕೊಂಡು ಹೋದ ಏನು ಪ್ರಯೋಜನ ಇಲ್ಲ. ಅದರಿಂದ ಸ್ನಾನದಿಂದ ಬಾಹ್ಯ ಶುದ್ಧಿ ಅಷ್ಟೇ. ಅಂತಃಕರಣ ಶುದ್ಧಿಗೆ ಏನು ಬೇಕು? ಕರ್ಮಾಚರಣೆ ಮಾಡೋದು ಬೇಕು, ಭಾಳ ಮುಖ್ಯ. ಇದು ನಾವು ಮಾಡಿದ ನಮ್ಮ ಮನಸ್ಸಿ ಸ್ಯಾಟಿಸ್ಫ್ಯಾಕ್ಷನ್ ಅಂತೀವಲ್ಲ, ಅದೇನೆ ಹೇಳಿದ್ಕೆ ಸರಿಯಾಗಿ ಮಾಡಿಬಿಟ್ಟಾಗ ಏನಾಗುತ್ತೆ? ನಮಗೆ ಮನಸ್ಸು ಶುದ್ಧವಾಗಿರುತ್ತೆ. ಇವತ್ತು ಕೆಟ್ಟಿರೋದೆ ಕಲಿಯುಗದಲ್ಲಿ ಏನು ಕೆಟ್ಟ ಹೋಗುತ್ತೆ? ಎಲ್ಲ ಕರಪ್ಷನ್. ಆದ್ದರಿಂದ ಮನಸ್ಸು ಯಾವಾಗಲೂ ಏನಾಗಿರುತ್ತೆ? ಹೇಗೆ ಮೋಸ ಮಾಡಲಿಕ್ಕೆ ಯೋಚನೆ ಮಾಡ್ತಾ ಇರ್ತಾನೆ. ಆದ್ದರಿಂದ ಬರೀ ಕೆಟ್ಟೋಗಿರುತ್ತೆ. ಅದಕ್ಕೆ ಬ್ರಹ್ಮತತ್ವ ತಿಳ್ಕೊಳ್ಳೋಕೆ ಅವರಿಗೆ ಅರ್ಹತೆ ಬರೋದೇ ಇಲ್ಲ. ಶುದ್ಧಾಂತಕರಣರಾದ ಮಾತ್ರ ತತ್ವಜ್ಞಾನಕ್ಕೆ ಅಧಿಕಾರ. ಬಹಳ ಮುಖ್ಯ ಇದು. ಕರ್ಮಾಚರಣೆ ಮಾಡದೆ ಹೋದರೆ ಮನಃಶುದ್ಧಿ ಇಲ್ಲ. ಸ್ನಾನ ಪಾನ ಅಲಂಕಾರಾದಿಗಳಿಂದ ಮನಃಶುದ್ಧ ಆಗೋದಿಲ್ಲ. ಶುದ್ಧಾಂತಃಕರಣಸ್ಯ ಬ್ರಹ್ಮಸ್ವರೂಪಂ ನಿರೂಪಯಿತು. ಅವರಿಗೆ ಬ್ರಹ್ಮಸ್ವರೂಪ ಹೇಳಬೇಕಾಗಿದೆ. ಪ್ರವೃತ್ತಂ ಹೊರಟಿರತಕ್ಕಂತಹ ತೃತೀಯಾಧ್ಯಾಯಾದಿ ಗ್ರಂಥ ಸಂದರ್ಭಂ, ಒಂದು ಎರಡು ಬಿಟ್ಟುಬಿಟ್ಟು ಮೂರರಿಂದ ಒಟ್ಟು ಎಂಟರವರೆಗೆ ಆರು ಅಧ್ಯಾಯದ ಭಾಷ್ಯವನ್ನು ಬರೀತಾರೆ ಆಚಾರ್ಯರು. ವ್ಯಾಚಖ್ಯೋ ಭಗವಾನ್ ಭಾಷ್ಯಕಾರ ತಥಾಹಿ. ಅದಕ್ಕೆ ರಾಯರು ಏನು ಮಾಡ್ತಾರೆ, ಅದಕ್ಕೆ ನಾವು ಎರಡಕ್ಕೂ ಬರೆಯೋದಿಲ್ಲ, ಆಚಾರ್ಯ ಭಾಷ್ಯ ಬರೆದಕ್ಕೆ ಮಾತ್ರ ಬರೀತೇವೆ ಅಂಥೇಳಿ ಅಲ್ಲಿಂದ ಮುಂದುವರೆಸ್ತಾ ಇದ್ದಾರೆ. ತಥಾಹಿ ಆದೌ ಪೂರ್ವ ಪ್ರಕೃತ ಅಶ್ವಮೇಧಯಾಗೀಯ ಅಶ್ವನಿಷ್ಠಾ ಬ್ರಹ್ಮವಿದ್ಯಾಮಹ. ಅಲ್ಲೊಂದು ಪ್ರಶ್ನೆ ಬರಬಹುದು, ಉಪನಿಷತ್ತು ಅಂಥೇಳಿ ಬ್ರಹ್ಮಜ್ಞಾನದ ಬದಲು ಕರ್ಮಾಚರಣೆ ಹೇಳಿದರು ಅಂತ ಹೇಳ್ತೀರಿ. ಹಾಗಿದ್ದರೆ ಅದು ಒಂದು ರೀತಿ ಉಪನಿಷತ್ತಿನ ಒಂದು ಶ್ರೇಷ್ಠತ್ವಕ್ಕೆ ಧಕ್ಕೆ ಬರುತ್ತಲ್ಲ ಅಂದರೆ ಇಲ್ಲ, ಅದು ಅಧ್ಯಾತ್ಮಪರ ಅಂತ ಹೇಳ್ತಾರೆ. ಅಲ್ಲಿ ಹೇಳಿರೋ ಕರ್ಮ ವಿಚಾರ ಕೂಡ ಏನದು ಅಧ್ಯಾತ್ಮಪರ, ಮೆಕ್ಯಾನಿಕಲ್ ಕರ್ಮ ಹೇಳಿಲ್ಲ. ಪೂರ್ವ ಪ್ರಕೃತ ಅಶ್ವಮೇಧ ಯಾಗಿ ಅಶ್ವನಿಷ್ಠಾಂ ಬ್ರಹ್ಮವಿದ್ಯಾಮಹ. ಅಲ್ಲೂ ಕೂಡ ಏನಿದೆ, ಅಧ್ಯಾತ್ಮ ಇದೆ, ಬ್ರಹ್ಮವಿದ್ಯೆಯಾಗಿದೆ. ಅಶ್ವಮೇಧ ಕೂಡ ಯಾಕ ಕೂಡ ಏನಾಗಿದೆ, ಬ್ರಹ್ಮವಿದ್ಯೆಯಾಗಿದೆ ಅಂತ ಹೇಳ್ತಾರೆ. ತಥಾಹಿ ಉಷಾವ ಇತ್ಯಾದಿನ ಖಂಡದ್ವಯೇನ. ಈ ಅರ್ಥವನ್ನು ಉಪನಿಷತ್ತೇ ಹೇಳಿಬಿಟ್ಟಿದೆ. ಅದು ಹೇಳಿದ ಅಶ್ವವೇಧ ಯಾಗವೆಲ್ಲ ಕೂಡ ಮೂಲತಃ ಒಂದು ಅಧ್ಯಾತ್ಮ ಅಂತ ಹೇಳೋದಕ್ಕೋಸ್ಕರ ಉಪನಿಷತ್ತು ಹೇಳಿ ಮುಂದೆ ಹೋಗ್ತಾ ಇದೆ. ಅದಕ್ಕೆ ಆರಂಭದ ಇದಕ್ಕೆಲ್ಲ ಬ್ರಾಹ್ಮಣಗಳು ಅಂತ ಹೆಸರು. ಅಲ್ಲೆಲ್ಲ ವಿದ್ಯಾ ಅಂತ ಹೇಳಿದರು, ಛಾಂದೋಗ್ಯದಲ್ಲಿ ವಿದ್ಯಾ ವಿದ್ಯಾ ಅಂತ ಕರೆದಿದ್ರು. ಇಲ್ಲಿ ಬ್ರಾಹ್ಮಣ ಅಂತ ಇದಕ್ಕೆ ಹೆಸರು. ಯಾಗ ಹೇಗೆ ಮಹಾಭಾರತಕ್ಕೆ ಪರ್ವಗಳು, ರಾಮಾಯಣ ಕಾಂಡಗಳು, ಭಾಗವತ ಸ್ಕಂದಗಳು ಹೇಗೋ, ಉಪನಿಷತ್ತುಗಳಲ್ಲಿ ಇಂಥ ಬ್ರಾಹ್ಮಣದ ಲೆಕ್ಕ ಹೇಳಿದ ತಕ್ಷಣ ಬೃಹದಾರಣ್ಯ ಅಂತ ಅರ್ಥ ಆಗಿಬಿಡಬೇಕು. ಅದೇ ರೀತಿ ವಿದ್ಯಾ ಲೆಕ್ಕ ಹೇಳಿದಾಗ ಛಾಂದೋಗ್ಯ ಅಂತ ಅರ್ಥ ಆಗಬೇಕು. ಆ ರೀತಿಯಲ್ಲಿ ಇಲ್ಲಿ ವಿಭಾಗ ಮಾಡಿದ್ದಾರೆ. ಯಾಗೀಯ ಅಶ್ವೋಹಿ ಅದಕ್ಕೆ ಉಪನಿಷತ್ತು, ಉಷಾವ ಅಶ್ವಸ್ಯ ಮೇಧ್ಯಸ್ಯ ಶಿರಃ ಸೂರ್ಯಶ್ಚಕ್ಷು ವಾತಃ ಪ್ರಾಣೋ ವ್ಯಾತ್ತಮಗ್ನಿ ವೈಶ್ವಾನರ ಸಂವತ್ಸರ ಆತ್ಮ ಅಶ್ವಸ್ಯ ಮೇಧ್ಯಸ್ಯ ದ್ಯೌಃ ಪೃಷ್ಠಮಂತರಿಕ್ಷಂ ಉದರಂ ಪೃಥಿವೀ ಪಾಜಸ್ಯಂ ದಿಶಃ ಪಾರ್ಶ್ವೇ ಅವಾಂತರ ದಿಶಃ ಪರ್ಶವಃ ಪರ್ಶವಃ ಋತವೋ ಅಂಗಾನಿ ಮಾಸಾಶ್ಚ ಅರ್ಧಮಾಸಾಶ್ಚ ಪರ್ವಾಣಿ ಅಹೋರಾತ್ರಾಣಿ ಪ್ರತಿಷ್ಠಾ ನಕ್ಷತ್ರಾಣಿ ಅಸ್ಥೀನಿ ನಭೋ ಮಾಂಸಾನಿ ಊವಧ್ಯಂ ಸಿಗತಾಃ ಸಿಂಧವೋ ಗುದಾಃ ಯಕೃಚ್ಯ ಕ್ಲೋಮಾನಶ್ಚ ಪರ್ವತಾಃ ಓಷಧಯಶ್ಚ ವನಸ್ಪತಯಶ್ಚ ಲೋಮಾನಿ ಉದ್ಯನ್ ಪೂರ್ವಾರ್ಧೋ ನಿಮ್ಲೋಚನ್ ಜಘನಾರ್ಧೋ ಯತ್ ವಿಜೃಂಭತೆ ತದ್ವಿದ್ಯೋತತೆ ಯದ್ವಿಧೂನತೆ ತಸ್ತನಯತಿ ಯನ್ಮೇಹತಿ ತದ್ವರ್ಷತಿ ವಾರೋ ವಾಗೇ ವಾಸ್ಯವಾಕ್. ಇದಿಷ್ಟು ಕೂಡ ಮೊದಲನೇ ಖಂಡ, ಈ ಬ್ರಾಹ್ಮಣದ ಮೊದಲನೇ ಖಂಡ. ಶ್ಲೋಕಗಳಾದಾಗ ಶ್ಲೋಕದ ನಂಬರ್ ಹೇಳುತ್ತಾ ಮಂತ್ರದ್ವಯ ಮಂತ್ರ ಹಾಗಿಡ್ತಾ ಇದೆ. ಖಂಡ ಆದಾಗ ಮೊದಲೇ ಬ್ರಾಹ್ಮಣಗಳಿಗೆಲ್ಲ ಮೊದಲೇ ಖಂಡ, ಎರಡನೇ ಖಂಡ, ಪ್ರೋಜೆಗೆಲ್ಲ ಖಂಡ ಅಂತ ಹೇಳ್ತಾರೆ. ಪದ್ಯಕ್ಕೆಲ್ಲ ಶ್ಲೋಕಗಳು ಅಂತ ಕರೀತಾರೆ, ಅದರ ಮಂತ್ರಗಳು ಅಂತಲೂ ಕರೀತಾರೆ. ಉಷಾವ ಅಶ್ವಸ್ಯ ಮೇಧ್ಯಸ್ಯ ಶಿರಃ, ಅದಕ್ಕೆ ಅರ್ಥ ಯಾಗಿ ಯಾಶ್ಯೋ ಹಿ ಉಚ್ಚೈಶ್ರವಾಹ. ಯಾವುದೇ ಯಜ್ಞ ಮಾಡಲಿಕ್ಕೆ ಹೊರಟಾಗ ಅಶ್ವಮೇಧ ಯಾಗದಲ್ಲಿ ಉಚ್ಚೈಶ್ರವಸ್ಥರ ಸನ್ನಿಧಾನ ಅಂತ ತಿಳ್ಕೋಬೇಕು ಫಸ್ಟ್. ಬರೀ ಅಶ್ವ ಆಗಬಾರ್ದು, ಏನಾಗಬೇಕದು? ಉಚ್ಚೈಶ್ರವಸ್ಥ. ಅದಕ್ಕೆ ವಿಭೂತಿ ರೂಪ ಇದೆ, ಉಚ್ಚೈಶ್ರವಸ ಅಶ್ವಾನಾಂ ಅಂತ ಹೇಳ್ತಾ ವಿದ್ಯಮಾಂ ಅಮೃತೋದ್ಭವಂ. ಐರಾವತ ಮತ್ತು ಉಚ್ಚೈಶ್ರವಸ್ಥರ ಏನು ವಿಶೇಷ ಅಂದರೆ ಎರಡು ಹುಟ್ಟಿ ಬಂದಿರೋದು ಎಲ್ಲಿಂದ? ಕ್ಷೀರ ಸಮುದ್ರದಿಂದ. ಅದು ಕೂಡ ಯಾವ ಕಾಲದೊಳಗೆ? ಅಮೃತ ಮಥನ ಮಾಡೋ ಕಾಲಕ್ಕೆ. ಅದು ವಿಶೇಷ ಸನ್ನಿಧಾನ. ತತ್ರ ಅಶ್ವರೂಪೋ ಬ್ರಹ್ಮ ತತ್ರ ತದ್ರೂಪೋ ಹರಿಸನ್ನಿಹಿತ. ಅದರೊಳಗೆ ಬ್ರಹ್ಮದೇವರಿದ್ದಾರೆ, ಅದರೊಳಗೆ ನಾರಾಯಣ ಇದ್ದಾರೆ. ಇದು ಅರ್ಥ ಮಾಡಿಕೊಂಡ್ರೆ ಉಚ್ಚೈಶ್ರವಸವಶ್ವಾರಾಮ್ ಅನ್ನೋದು ಬೃಹದಾರಣ್ಯಕ್ಕೆ ಉಪಷತ್ತಿಗೆ ಅರ್ಥ ಅದು, ಗೊತ್ತಾಯ್ತಾ? ಅಲ್ಲಿ ಇಲ್ಲಿ ಲಿಂಗ್ ತೊಗೋಬೇಕಲ್ಲ. ತತ್ರ ಸನ್ನಿಹಿತ ಯೋಹು, ಹರಿವಾಯುಗಳು ಇದ್ದು ಇಲ್ಲದೆ ಹೋದರೆ ಯಾವುದು ಕೂಡ ಶ್ರೇಷ್ಠ ಅನಿಸೋದೇ ಇಲ್ಲ. ಅದು ಬ್ರಹ್ಮದೇವರಿದ್ದಾರೆ, ನಾರಾಯಣ ಇದ್ದಾರೆ. ತತ್ರ ಸನ್ನಿಹಿತಯೋ ಅಶ್ವರೂಪಯೋ ಬ್ರಹ್ಮ ವಿಷ್ಣೋಹೋ ಅಂಗೇಶು ಜಗದ್ ಆಶ್ರಿತ ಆಶ್ರಿತ್ಯ ಅಸ್ತಿ. ಅಲ್ಲಿ ವಿಶ್ವ ಅಶ್ವರೂಪದಲ್ಲಿ ಹರಿ ವಾಯುಗಳಿದ್ದಾರೆ, ಅವರ ಅಂಗಾಂಗಗಳಲ್ಲಿ ಇಡೀ ಜಗತ್ ಆಶ್ರಯವನ್ನು ಪಡೆದಿದೆ. ವಿರಾಟ್ ರೂಪದಲ್ಲಿ ಹೇಗೆ ಪಾದಾದಿ ಶಿರಃ ಪರ್ಯಂತ ಭೂ ಪಾತಾಲಮೇತ ಸಿಹಿ ಪಾದ ಮೂಲಂ ಪಾತಾಳದಿಂದ ಸತ್ಯಲೋಕದವರೆಗೂ ಲೋಕಗಳು ಆಶ್ರಯ ಪಡೆದಿವೆಯೋ ಹಾಗೆ ಅಶ್ವರೂಪದ ಹರಿವಾಯುಗಳಲ್ಲಿ ಎಲ್ಲವೂ ಕೂಡ ಆಶ್ರಯ ಪಡೆದಿವೆ ಅಂತ ಹೇಳಿದ್ದಾರೆ. ಉಷಾವಾ ಇತಿ ಉಷಾವಾ ಅಶ್ವಸ್ಯ ಮೇಧ್ಯಸ್ಯ ಶಿರಃ. ಮೇಧ್ಯಸ್ಯ ಅಂದ್ರೇನು? ಮೇಧ ಶಬ್ದಿತ ಯಾಗಾರ್ಹಸ್ಯ ಅಶ್ವಸ್ಯ. ಮೇಧ್ಯ ಅಮೇಧ್ಯ ಅಂತ ಎರಡು ಪದ ಇದೆ, ಮೇಧ್ಯ ಅಮೇಧ್ಯ. ಮೇಧ ಅಂದರೆ ಯಜ್ಞ, ಮೇಧ್ಯ ಅಂದ್ರೇನು? ಯಜ್ಞಕರ್ಹ. ಯಜ್ಞಕರ್ಹವಾದ ಏನಂತ ಕರೀತಾರೆ? ಮೇಧ್ಯ ಅಂತಾರೆ. ಯಜ್ಞಕ್ಕೆ ಅನರ್ಹವಾದ ಏನಂತ ಕರೀತಾರೆ? ಅಮೇಧ್ಯ ಅಂತ ಕರೀತಾರೆ. ಮೇಘ ಶಬ್ದಿತ ಮೇಧ ಶಬ್ದಿತ ಯಾಗಾರ್ಹಸ್ಯ ಅಶ್ವಸ್ಯ ತತ್ರ ಸನ್ನಿಹಿತ ಅಶ್ವರೂಪ ಬ್ರಹ್ಮಗತಸ್ಯ ಅಶ್ವರೂಪಸ್ಯ ಅಶ್ವನಾಮ್ನೋ ಹರೇ ಶಿರಃ ಉಷಾಹ ಉಷಾದೇವಿ ತಥೋ ಜಾತ. ಆತರ ಶಿರಸ್ಸಿನಲ್ಲಿ ಉಷಾದೇವಿ ಅಲ್ಲಿಂದ ಹುಟ್ಟಿ ಬಂದಿದ್ದಾರೆ. ತದಾಶ್ರಿತ್ಯ ತಿಷ್ಠತಿ ಇತ್ಯರ್ಥ. ಶಶಿ ಸೂರ್ಯ ನೇತ್ರಂ ಅಂತ ಹೇಳಿದಾಗ ಶಶಿ ಮತ್ತು ಸೂರ್ಯ ಇಬ್ಬರು ಕೂಡ ಪರಮಾತ್ಮನ ಕಣ್ಣಲ್ಲಿ ಹೇಗೆ ಆಶ್ರಯ ಪಡೆದಿದ್ದಾರೆ ಹಾಗೆ ಉಷಾ ಪರಮಾತ್ಮನ ಈ ಶಿರಸ್ಸಿನಲ್ಲಿ ಆಶ್ರಯವನ್ನು ಪಡೆದಿದ್ದಾಳೆ. ಶಿರ ಇತ್ಯಾದಿ ಪ್ರಥಮ ಪಂಚಮಿ ಸಪ್ತಮಿಯೋರರ್ಥೇ ಧ್ಯೇಯ. ನೋಡೋದಕ್ಕೆ ಏನಿಸುತ್ತೆ? ತತ್ವಮಸಿ ಇದ್ದಾಗಿದೆ, ತತ್ವಮಸಿ ಇದ್ದಾಗಿದೆ. ಹಾಗೆ ತಿಳ್ಕೊಬಾರ್ದು. ಏನಂತ ತಿಳ್ಕೊಬೇಕು? ಪ್ರಥಮ ಪಂಚಮಿ ಇಲ್ಲಿರ್ತಕ್ಕಂಥ ಪ್ರಥಮ ಯಾವ ಅರ್ಥ ತಿಳ್ಕೊಬೇಕು? ಪಂಚಮಿ ಸಪ್ತಮಿ ಅರ್ಥ ಮಾಡ್ಕೋಬೇಕು. ಪಂಚಮಿ ಅರ್ಥ ಅಂದ್ರೇನು? ಅದರಿಂದ ಹುಟ್ಟಿ ಬಂದಿದೆ ಅಂತೇಳಿ. ಸಪ್ತಮಿ ಅರ್ಥ ಅಂದ್ರೇನು? ಅದರಲ್ಲಿದೆ ಅಂತೇಳಿ. ಪಂಚಮಿಗೆ ಅದರ ದೆಸೆಯಿಂದ ಅಂತ ಅರ್ಥ, ಸಪ್ತಮಿಗೆ ಅದರಲ್ಲಿ ಅಂತ ಅರ್ಥ. ಗೊತ್ತಾಯ್ತು? ಗೃಹೇ ಮನುಷ್ಯ ವರ್ತತೆ, ಗೃಹದಲ್ಲಿ ಮನುಷ್ಯ ಇದ್ದಾನೆ, ಆಶ್ರಯ ಪಡೆದಿದ್ದಾನೆ. ಅದೇ ರೀತಿ ತಸ್ಮಾತ್ ಜಾತ ವೃಕ್ಷಾತ್ ಫಲಂ ಪತತಿ, ವೃಕ್ಷದಿಂದ ಹಣ್ಣು ಬಿಡ್ತಾ ಇದೆ. ಹಣ್ಣು ಎಲ್ಲಿಂದ ಎಲ್ಲಿತ್ತಾಗಿದ್ದರೆ ಮೊದಲು ವೃಕ್ಷದಲ್ಲಿತ್ತು, ಅಲ್ಲಿಂದ ಬಿತ್ತು. ಸೊ ಪರಮಾತ್ಮರ ಶಿರಸ್ಸಿನಿಂದ ಉಷಾದೇವಿ ಹುಟ್ಟಿತ್ತು. ಪರಮಾತ್ಮ ಶಿರಸ್ಸಲ್ಲಿ ಉಷಾದೇವಿ ಆಶ್ರಯ ಪಡೆದಿದ್ದಾಳೆ. ಅದು ಪಂಚಮಿ ಸಪ್ತಮಿ ಅರ್ಥ ಮಾಡಬೇಕು. ಹೀಗೆ ಅರ್ಥ ಮಾಡ್ತಾರೋ ಅವರು, ಅದ್ವೈತ ಅರ್ಥ ಮಾಡಿ ಹೀಗೆ ಅರ್ಥನೇ ಮಾಡ್ತಾರೆ. ತತ್ವಶಿ ಬಂದ ತಲೆ ಕಟ್ಟೋಗ್ಬಿಡುತ್ತೆ ಅವ್ರಿಗೆ. ಅದೊಂದು ಓದ್ತಷ್ಟ ಎಲ್ಲ ಆಟದಾರಿ ಬಿದ್ದುಬಿಡ್ತಾರೆ. ಅಲ್ಲಿವರೆಗೂ ಹೇಳೋದು ಹೀಗೆ ತದಾಶ್ರಿತ್ಯ ತಿಷ್ಠತಿ, ಉಳಿದೆಲ್ಲ ಹೇಳೋದಿಲ್ಲ, ಹರಿವಾಯುಗಳೆಲ್ಲ ಹೇಳೋದಿಲ್ಲ. ಅಷ್ಟು ಮಾತ್ರ ಅರ್ಥ ಹೇಳುತ್ತಾರೆ. ತದಾಶ್ರಿತ್ಯ ತಿಷ್ಠತಿ ಇತ್ಯರ್ಥ ಶಿರ ಇತ್ಯಾದಿ ಪ್ರಥಮ ಪಂಚಮಿ ಸಪ್ತಮಿಯೋರರ್ಥೇ ಧ್ಯೇಯ. ಅದಕ್ಕೆ ಆಚಾರ್ಯರ ಬಗ್ಗೆ ಕೆಲವರು ಏನು ಮಾಡ್ತಾರಾಗ, ನೀವು ಅರ್ಥ ಮಾಡಿಬಿಟ್ರಲ್ಲ ಸರಿನಾ ಅಂತ ಕೇಳಿದರೆ, ನೀವೇ ಮಾಡಿದ್ದೀರಿ ಬೇರೆ ಕಡೆಗೆ, ಗೊತ್ತಾಯ್ತಾ? ಇಲ್ಲಿ ಹೇಗೋ ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಯಾಕೆ ಅರ್ಥ ಮಾಡಿ, ನೀವೇ ಯಾಕೆ ಅರ್ಥ ಮಾಡಿದ್ದೀರಿ? ಈಗ ಅದ್ಮೇಲೆ ಮಾಡಬೇಕು ಮಾಡಿದ್ದೀರಿ, ಇಲ್ಲಿ ಮಾಡಬೇಕು ಬಿಟ್ಟಿದ್ದೀರಿ ಅಷ್ಟೇ. ನಾವ್ಯಾಕೆ ಮಾಡಿದ್ದೀವಿ ಅಲ್ಲ, ಮಾಡಲೇಬೇಕಾದ್ ಮಾಡಿದ್ದೀವಿ ಅಷ್ಟೇ. ತದಾಶ್ರಿತ್ಯ ತಿಷ್ಠತಿ ಇತ್ಯರ್ಥ ಶಿರ ಇತ್ಯಾದಿ ಪ್ರಥಮ ಪಂಚಮಿ ಸಪ್ತಮ್ಯೋರರ್ಥೇ ಧ್ಯೇಯ ತಥಾ ತೃತೀಯಾರ್ಥೇ ಚತುರ್ಥ್ಯರ್ಥೇ ಷಷ್ಠ್ಯರ್ಥೇ ಚ ಧ್ಯೇಯ. ಸಪ್ತಸು ಪ್ರಥಮ ಅಂತಿರೋದ್ರಿಂದ ತೃತೀಯ ಅರ್ಥ ಮಾಡಬಹುದು, ಚತುರ್ಥಿ ಅರ್ಥ ಮಾಡಬಹುದು, ಷಷ್ಠ್ಯರ್ಥ ಮಾಡಬಹುದು, ಅವೆರಡು ಒಟ್ಟು ಐದು ಅರ್ಥರು ಮಾಡಬಹುದು. ಉಷಾಹ ಶಿರಸಾ ಸತ್ತಾ ಪ್ರತೀತಿ ಪ್ರವೃತ್ತಿ ಮತೀತಿ. ತೃತೀಯ ಮಾಡಿದಾಗ ಶಿರಸಾ ಅಂತ ಆಯ್ತಾಗ, ಶಿರ ಅಂದರೆ ಶಿರಸಾ ಆಯಿತು. ಉಷಾಹ ಶಿರಸೆ ಚತುರ್ಥ್ಯರ್ಥ ಬಂತು, ತದುಪಾಸ್ತ್ಯರ್ಥ. ಶಿರಸ ಸತ್ತಾ ಪ್ರತೀತಿ ಪ್ರವೃತ್ತಿ ಮತೀತಿ, ಪರಮಾತ್ಮನ ಶಿರಸಲ್ಲಿ ಇರೋದಕ್ಕೇನೆ ಆ ಉಷಾದೇವಿಗೆ ಇರುವಿಕೆ ಪ್ರತೀತಿ ಮೊದಲಾದವುಗಳು ಪ್ರವೃತ್ತಿ ಇವೆಲ್ಲ ಬರ್ತಾ ಇದೆ ಅಂತ ತಿಳ್ಕೋಬೇಕು. ಶಿರಸೆ ಅಂದ್ರೇನು? ಅದೇ ತೋರಿಸ್ತಿದ್ದಾರೆ ಈಗ. ಉಷಾಹ ಶಿರಸಾ ತೃತೀಯ, ಶಿರಹ ಶಿರಸಾ ಶಿರಸಃ ಶಿರಸಿ ಶಿರಸ, ಸಪ್ತಮಿ ಮಾಡಿದರೆ ಶಿರಸಃ, ಪಂಚಮಿ ಮಾಡಿದರೆ ಸಪ್ತಮಿ ಮಾಡಿದರೆ ಶೀರ್ಷ್ಣಿ ಶಿರಿಷ್ಣಿ ಅಥವಾ ಶಿರಸಿ, ಆಮೇಲೆ ತೃತೀಯ ಮಾಡಿದರೆ ಶಿರಸ, ಆಮೇಲೆ ಚತುರ್ಥಿ ಮಾಡಿದರೆ ಶಿರಸೆ, ಆಮೇಲೆ ಇನ್ನು ಮಾಡಿದರೆ ಶಿರಸಸ್ತು, ಷಷ್ಠಿ ಮಾಡಿಬಿಟ್ರೆ ಶಿರಸಃ ಆಯಿತು. ಇಷ್ಟು ಅರ್ಥ ಇರೋದ್ರಿಂದ ಇಷ್ಟು ಮಾಡೋಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ತಥಾ ತೃತೀಯಾರ್ಥೇ ಚತುರ್ಥ್ಯರ್ಥೇ ಷಷ್ಠ್ಯರ್ಥೇ ಚ ಜ್ಞೇಯ ಉಷಾಹ ಶಿರಸಾ ಸತ್ತಾ ಪ್ರತೀತಿ ಪ್ರವೃತ್ತಿವತೀತಿ. ಉಷಾಹ ಶಿರಸೆ ತದುಪಾಸ್ತ್ಯರ್ಥ ಅಂಗೇಶು ಯಥಾಶ್ರಯ ಭಾವ ಇತಿ ಸೂತ್ರಾತ್. ಈ ಸೂತ್ರ ಹೇಳಿಬಿಟ್ಟಿದೆ ಈಗ, ಇದು ರೀತಿಯಲ್ಲಿ ಹೇಳೋದಕ್ಕೆ ಅರ್ಥ ಬರೋದು. ಸೂತ್ರ ಅಂದರೆ ವ್ಯಾಕರಣ ಸೂತ್ರ ಅಲ್ಲ, ಇದು ಬ್ರಹ್ಮಸೂತ್ರ. ಉಷಾಹ ಶಿರಸಸ್ತತ್ಸ್ವಾಮಿಕಾ ಇತಿ, ಶಿರಸ್ಸನ್ನೇ ಸ್ವಾಮಿಯನ್ನಾಗಿ ಹೊಂದಿದ್ದಾಳೆ. ಏವಂ ಅಗ್ರೇಪಿ ಧ್ಯೇಯಂ, ಮುಂದಿನ ಎಲ್ಲ ಪದಗಳು ಅರ್ಥ ಮಾಡ್ಕೋಬೇಕು. ಎಲ್ಲ ಪದಗಳು ಅಂದ್ರೆ ಮುಂದೆ ಅಲ್ಲೇ ಇದೆ, ಸೂರ್ಯಶ್ಚಕ್ಷು ಅಂತಿದೆ, ಇದಿಷ್ಟಕ್ಕೂ ಇದು ಅರ್ಥ ಮಾಡಬೇಕು. ಆಮೇಲೆ ವಾತಃ ಪ್ರಾಣ ಅದಕ್ಕೂ ಇದು ಅರ್ಥ ಮಾಡಬೇಕು. ಒಂದ್ಸರಿ ಹೇಳಿದ ಮೇಲೆ ಮುಂದಿನದೆಲ್ಲ ಕೂಡ ಅದೇ ರೀತಿ ಮಾಡಿ ಅಂತ ಅರ್ಥ. ಏವಂ ಅಗ್ರೇಪಿ ಧ್ಯೇಯಂ, ಅಗ್ರೇ ಅಂದರೆ ಮುಂದೆ, ಹೀಗೆ ಮುಂದೆ ಕೂಡ ತಿಳ್ಕೊಳ್ಬೇಕು. ವೈಶಬ್ದ ಪ್ರಸಿದ್ಧಾರ್ಥ ಉಷಾ ವೈ ಉಷಾ ವಾ ಶಬ್ದಕ್ಕೆ ಅದು ವೈ ಅಂತ, ವೈ ಮುಂದೆ ಆ ಬಂದಿದ್ದರಿಂದ ವಾ ಅಂತಾಯಿತು, ಬಿಡಿಸಿದರೆ ವೈ ಅಂತಾಯಿತು. ವೈ ಅಂದ್ರೇನು? ಪ್ರಸಿದ್ಧಿ ಅಂತ ಅರ್ಥ. ಇಂಗ್ಲೀಷ್ನಲ್ಲಿ ವೈ ಅಂದರೆ ಯಾರು ಪ್ರಶ್ನೆ ಅದು, ಇದು ಇಂಗ್ಲೀಷ್ನ ವೈ ಅಲ್ಲ, ಸಂಸ್ಕೃತದ ವೈ ಅಂದರೆ ಅದು ವೈ ಅದು ಕನ್ನಡದ ವೈ ಕೂಡ ಅಲ್ಲ, ವೈಯ ವೈದು ಬಿಡು ಅಂತ ಹೇಳ್ತಾರಲ್ಲ ಆ ವೈ ಕೂಡ ಅಲ್ಲ. ಯಾವ ವೈ ಇದು? ಪ್ರಸಿದ್ಧಿ ದ್ಯೋತಕವಾದದ್ದು. ಉಷಾಹ ಉಷಾಹ ಶಿರಸಸ್ಥ ಸ್ವಾಮಿಕಾ ಇತಿ ಸೂರ್ಯಶ್ಚಕ್ಷು ಅಶ್ವಶ್ಚ ಮೇಧ್ಯಶ್ಚ ಇತಿ ಸರ್ವತ್ರ ಅನುಷಜ್ಯತೆ. ಸೂರ್ಯ ಎಲ್ಲದಕ್ಕೂ ಕೂಡ ಅಶ್ವಶ್ಯ ಮೇಧ್ಯಶ್ಯ ಅಂತ ಎಲ್ಲದಕ್ಕೂ ಅನ್ವಯ ಮಾಡ್ಕೋಬೇಕು. ಅಶ್ವಶ್ಯ ಮೇಧ್ಯಶ್ಯ ಉಷಾ ವೈ ಶಿರಃ ಅಶ್ವಶ್ಯ ಮೇಧ್ಯಶ್ಯ ಸೂರ್ಯ ಚಕ್ಷು ಅಶ್ವಶ್ಯ ಮೇಧ್ಯಶ್ಯ ವಾತಃ ಪ್ರಾಣ ಅಂಥೇಳಿ ಎಲ್ಲ ಕಡೆ ಅನ್ವಯ ಮಾಡ್ಕೋಬೇಕು ಅಂಥೇಳಿ. ಏವಂ ಅಗ್ರೇಪಿ ಮುಂದೆ ಕೂಡ ಹಾಗೆ ಅರ್ಥ. ವಾತೋ ಸೂರ್ಯ ತದರ್ಥ ಪ್ರಾಗ್ವತ್ ಅದರ ಅರ್ಥ ಕೂಡ ಹಿಂದೆ ಹೇಳಿದಂಥ ಐದು ರೀತಿ. ಸೂರ್ಯೋ ಮಂಡ ಇದೆಲ್ಲ ರಾಯರು ಹೇಳ್ತೀವಿ ಭಾಷ್ಯದ ಮೇಲೆ ಒಂದೊಂದು ಕ್ಲಿಯರಾಗಿ ನೋಟ್ಸ್ ಕೊಡ್ತಾ ಹೋಗ್ಬಿಡ್ತಾರೆ, ಇದು ಅರ್ಥ ಮಾಡ್ಕೊಂಡು ಅಂತೇಳಿ. ಸೂರ್ಯೋ ಮತ್ತು ಸಂಸ್ಕೃತ ಸಿಂಪ್ಲೆಸ್ಟ್ ಪಾದಗಳು ಸಂಸ್ಕೃತ ಉಪಯೋಗಿಸಿರೋದವರು. ತದರ್ಥ ಪ್ರಾಗ್ವತ್ ಸೂರ್ಯೋ ಮಂಡಲಾಭಿಮಾನಿ ದೇವ ಚಕ್ಷುಷೋ ಜಾತಸ್ತತ್ರ ತಿಷ್ಠತಿ ಇತ್ಯಾದಿ ಅರ್ಥ. ಸೂರ್ಯ ಅಂದರೆ ಸೂರ್ಯಮಂಡಲ ಅಲ್ಲ, ಸೂರ್ಯಮಂಡಲ ಅಭಿಮಾನಿ ದೇವತಾ ಅಂತ ಅರ್ಥ. ಅದೆಲ್ಲಿದ್ದಾರೆ? ಚಕ್ಷುಷೋ ಜಾತಃ ಬಂದಿದೆ, ಸ್ಪುರುಸೂಕ್ತಲೇ ಹೇಳಿಬಿಟ್ಟಿದ್ದಾರೆ. ಚಂದ್ರ ಸೂರ್ಯ ಚಂದ್ರಮಸವ ಅಂತ ಹೇಳಬೇಕಾದ್ರೆ ಬಂದೇ ಹೋಗಿಬಿಟ್ಟಿದೆ ಉಪನಿಷತ್ತು. ಅದು ಋಗ್ವೇದ, ಇದು ಉಪನಿಷತ್ತು. ತದರ್ಥ ಪ್ರಾಗ್ವತ್ ಏವಂ ಅಗ್ರೇಪಿ ವಾತೋ ಚಕ್ಷೋ ಸೂರ್ಯೋ ಅಜಾಯತ ಇದೆ ಸೇದೆ ಅರ್ಥ ಬಂತು. ಚಕ್ಷೋ ಸೂರ್ಯ ಸಪ್ತಮೇನೆ ಪಂಚಮೇನೆ ಬಂದಿರೋದಲ್ಲಿ. ವಾತೋ ವಾಯು ಅಭಿಮಾನಿ ಪ್ರಾಣ, ವಾತ ಅಂದರೆ ಪ್ರಾಣದೇವರು ಅಂತ ಅರ್ಥ. ವೈಶ್ವಾದರ ನಾಮ ಅಗ್ನಿ ವ್ಯಾತ್ತಂ ವಿವೃತ ಮುಖಂ, ವ್ಯಾತ್ತಂ ಅನ್ನೋ ಪದ ಇದೆ. ವೈಶ್ವಾದರ ವ್ಯಾತ್ತಂ ಅಂದರೆ ವಿವೃತ ಮುಖವಾಗಿದೆ, ಪ್ರಜ್ವಲಿಸ್ತಾ ಇದೆ. ಹೌದು, ಮತ್ತೆ ಇಲ್ಲೇ ಹೌದು, ಮತ್ತೆ ಎಲ್ಲಿಂದ ಓದ್ಬೇಕು ನಾವು? ಪುಸ್ತಕ ಸಿಕ್ಕಿದ್ರೆ ತಾನೇ ಓದ್ತಿರೋದು ಈಗ. ವಿದ್ಯಾಪೀಠದಲ್ಲಿ ಸಿಗುತ್ತೆ, ವಿದ್ಯಾಪೀಠದಲ್ಲಿದೆ. ಆದರೆ ಅದರಲ್ಲಿ ಏನು ಕಾಣಿಸೋಕಿಲ್ಲ, ಇಲ್ಲಿ ಇಲ್ಲೇ ಇದ್ದಿರ್ತಾರೆ ಕಾಣಿಸೋಕೆ. ಇಲ್ಲೇ ಇಲ್ಲ, ಇಲ್ಲೇ ಇಲ್ಲ. ಈ ಪುಸ್ತಕ ತೊಗೊಬಿಡಿ ಆದಷ್ಟು. ಭಾಷ್ಯ ಇದು ಎರಡು ಸಾಕು, ಯಾಕೆ ರಘುತ್ವ ಸ್ವಾಮಿಗಳ ಟೀಕಾ ಇದೆ ಇದಕ್ಕೆ, ಭಾಳ ವಿಸ್ತಾರವಾಗುತ್ತೆ. ಎರಡಿದ್ದರೆ ಸಾಕು, ಭಾಷ್ಯ ಇರಬೇಕು, ಮೂಲ ಉಪನಿಷತ್ತು ಭಾಷ್ಯ ಎರಡೂ ಅದರಲ್ಲಿ ಸ್ವರಮೂರದಲ್ಲಿ ಎರಡೂ ಇದೆ. ಖಂಡಾರ್ಥವನ್ನು ತೊಗೊಂಡ್ಬಿಟ್ರೆ ಸಾಕು, ಮೂರು ಹೋದರೆ ಸ್ಪಷ್ಟ ಅರ್ಥ ಆಗುತ್ತೆ, ಇದು ಗೊಂದಲೇ ಇಲ್ಲ. ತದರ್ಥ ಪ್ರಾಗ್ವತ್ ಸೂರ್ಯೋ ಮಂಡಲಾಭಿಮಾನಿ ಏ ತತ್ವೋ ವಾತೋ ವಾಯುಭಿಮಾನಿ ಪ್ರಾಣ. ಯಾವ ಪ್ರಿಂಟ್ ಆಗಿತ್ತು ನೋಡಿ, ಎಷ್ಟು ವರ್ಷ ಆಗಿದೆ? ಫೈವ್. ಓಹೋ, ಇದೇನು ಔಟ್ ಆಫ್ ಪ್ರಿಂಟ್ ಆಗಿದೆ, ಕೇಳಬೇಕು ಮತ್ತೆ ಸಿಗುತ್ತಲ್ಲ, ಸಿಕ್ಕರೆ ತೊಗೊಂಡ್ಬಿಟ್ರೆ. ಸೂರ್ಯಶ್ಚಕ್ಷು ಅಶ್ವಶ್ಯ ವಾತೋ ವಾಯುಭಿಮಾನಿ ಸಂವತ್ಸರ ಸಂವತ್ಸರಾಭಿಮಾನಿ ಬ್ರಹ್ಮ ಸಂವತ್ಸರಾಭಿಮಾನಿ ಬ್ರಹ್ಮ. ಇವೆಲ್ಲ ಯಾತಕ್ಕೆ ತಿಳ್ಕೊಂಡಿರ್ಬೇಕು ಅಂದರೆ ಸಂಕಲ್ಪಕ್ಕೆ ಉಪಯೋಗ ಆಗುತ್ತೆ. ಇದು ಅಸ್ಯ ಶ್ರೀ ಜಯನಾಮ ಸಂವತ್ಸರಸ್ಯ ಅಂತ ಹೇಳಿದಾಗ ಅಲ್ಲಿ ಬ್ರಹ್ಮದೇವರ ಸನ್ನಿಧ ಚಿಂತನೆ ಮಾಡಬೇಕು. ಸಂಕಲ್ಪದ ಎಲ್ಲ ಕೂಡ ವಿಷ್ಣುನ ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಟ್ರೆ ಮೆಕ್ಯಾನಿಕಲ್ ಥಿಂಗ್ಸ್ ಆಗಲ್ಲ, ಎಲ್ಲ ದೇವತೆಗಳಾಗ್ಬಿಡ್ತಾರೆ. ಅದು ಅದ್ಭಾಳ ಅರ್ಥ ಮಾಡ್ಕೊಂಡ್ರೆ ಬ್ರಹ್ಮಸೂತ್ರಕ್ಕೆ ವಿರುದ್ಧ ಅದು. ಹಾಗೆ ಬರೀ ಮೆಕ್ಯಾನಿಕಲ್ ಆಗಿ ಅರ್ಥ ಮಾಡಿಕೊಂಡ್ರೆ ಬ್ರಹ್ಮಸೂತ್ರಕ್ಕೆ ಟ್ಯಾಲಿ ಆಗೋದಿಲ್ಲ ಅಂತ ಅರ್ಥ. ಬೃಹದಭಿಮಾನಿ ಆ ಶಬ್ದ ಇದೆಯಲ್ಲ, ಅಭಿಮಾನಿ ದೇಶಾಧಿಕರಣ ಅದು ಇಟ್ಕೊಂಡಿರ್ಬೇಕು ಯಾವಾಗಲೂ. ಸಂವತ್ಸರ ಸಂವತ್ಸರಾಭಿಮಾನಿ ಬ್ರಹ್ಮ ಅಶ್ವಶ್ಯ ಯಾವುದೇ ಕೇಳಿ ಆಫೀಸ್ಗೆ ಹೋಗಿ ಕೆಲಸ ಆಗ್ತದೆ ಅಂದ್ಬಿಟ್ರು, ಆಫೀಸ್ಗೆ ನಿಂತ್ಕೊಂಡು ಕೆಲಸ ಆಗಿಬಿಡ್ತದಾ? ಅದೇ ವ್ಯಕ್ತಿಗಳನ್ನ ಕೇಳಬೇಕು ಅಂತ ಅರ್ಥ. ಆಫೀಸ್ಗೆ ಹೋಗಿ ಕೆಲಸ ಆಗಬೇಕು ಅಂತ ಕೇಳಿದರೆ ಆಫೀಸರನ್ನು ಕಾಣಬೇಕು ಅಂತ ಅರ್ಥ. ಅದಕ್ಕೆ ಆಫೀಸ್ಗೆ ಹೋಗೋದೇ ಕೆಲಸ ಆಗಲಿಲ್ಲ ಅಂತ ಬಂದರೆ 12 ಗಂಟೆ ಕೂತ್ಕೊಂಡು ಹಾಕ್ತೀವಿ, ಅದು ಕೂಡ 12 ಗಂಟೆ ಯಾರು ಇರೋದ್ರಲ್ಲಿ ಚಿಂತೆ ಆಗಿರುತ್ತೆ ಅಂತೇಳಿ 12 ಗಂಟೆಗೆ ಹೋಗಿ ಬಂದು ಎಷ್ಟೊತ್ತು ಕೂತ್ರೆ ಏನಾಗಲೇ ಇಲ್ಲ ಅಂತ ಕೇಳಿದರೆ ಆ ರೀತಿ ಮೆಕ್ಯಾನಿಕಲ್ ತಿಳ್ಕೊಂಡೆ ಮಂತ್ರಗಳು ಫಲ ಕೊಡುತ್ತೆ ಅಂದರು ಹಾಗೇನೆ. ಮಂತ್ರಗಳು ಫಲ ಕೊಡೋದಿಲ್ಲ, ಯಾರು ಫಲ ಕೊಡೋದು? ದೇವತೆಗಳು ಫಲ ಕೊಡ್ತಾರೆ. ಅದು ಆ ರೀತಿ ಪ್ರತಿಯೊಂದನ್ನು ಅದೇ ಅಧ್ಯಾತ್ಮ ಅಂದ್ರೆ ಅದೇನೆ. ಮೆಕ್ಯಾನಿಕಲ್ ತಿಳ್ಕೊಂಡಾಗ ಮೆಟೀರಿಯಲ್ ಅದು, ಇದು ತಿಳ್ಕೊಂಡಾಗ ಅದು ಸ್ಪಿರಿಚುಯಲ್ ಅದು. ಅದಕ್ಕೆ ಅರ್ಥ ತಿಳ್ಕೊಳ್ಳಿ ಅಂತ ಹೇಳಿದರು. ಸಂವತ್ಸರ ಸಂವತ್ಸರಾಭಿಮಾನಿ ಬ್ರಹ್ಮ ಅಶ್ವಶ್ಯ ಮೇಧ್ಯಶ್ಯ ಆತ್ಮ ಸರ್ವ ದೇಹ. ಆತ್ಮ ಶಬ್ದಕ್ಕೆ ಇಲ್ಲಿ ದೇಹ ಅಂತ ಅರ್ಥ, ಒಳಗಿರೋ ಅಂತರ್ಯಾಮಿ ಅಂತ ಅರ್ಥ ಮಾಡಬಾರ್ದು ಇದಕ್ಕೆ. ಅಶ್ವಶ್ಯ ಆತ್ಮ ಅಂದರೆ ಅಶ್ವಶ್ಯ ದೇಹ. ಪ್ರಾಕ್ತನಸ್ಯವ ಸರ್ವತ್ರ ಅನುಷಂಗ ಸಂಭವೇ ಪುನರಶ್ವಶ್ಯ ಮೇಧ್ಯಶ್ಯ ಇತ್ಯುಕ್ತಿ ಕಶ್ಯಚಿದ ಅಶ್ವಶ್ಯವ ಮಹಿಮಾನ ಕಿಂತು ಸರ್ವಶ್ಯಾಪಿ ಯಾಗಿ ಅಶ್ವಶ್ಯ ಇತಿ ದ್ಯೋತನಾಯ. ಮಧ್ಯೆ ಉಷಾವ ಅಶ್ವಶ್ಯ ಮೇಧ್ಯಶ್ಯ ಅಂತ ಹೇಳಿದರು, ಆಮೇಲೆ ಮತ್ತೆ ಅಲ್ಲಿ ಮಧ್ಯೆ ಹೇಳಲಿಲ್ಲ, ಇಲ್ಲಿ ಅಶ್ವಶ್ಯ ಅಂತ ಹೇಳಿದರು. ಮತ್ತೆ ಒಂದ್ಸರಿ ಹೇಳಿದರೆ ಪೂರ್ತಿ ಹೇಳಬೇಕಾಗಿತ್ತು, ಪ್ರತಿ ಸರ್ತಿ ಅಶ್ವಶ್ಯ ಹೇಳಬೇಕಾಗಿತ್ತು, ಬಿಟ್ಟರೆ ಎಲ್ಲ ಬಿಡಬೇಕಾಗಿತ್ತು. ಮಧ್ಯೆ ಅದಕ್ಕೆ ಹೇಳಿದರು ಅಂದರೆ ಆ ರೀತಿ ಹೇಳಿದ್ರಿಂದ ಅವಳು ಸೇರಿಸಿಕೊಂಡಿದ್ದೆ ಕನ್ಫರ್ಮ್ ಮಾಡೋಕ್ಕೋಸ್ಕರ. ಮತ್ತು ಜೊತೆಗೆ ಯೋ ಯೋ ಅಂತ ಬಂದಾಗ ವ್ಯಾಪ ಅಶ್ವೇಶ್ಯ ಅಶ್ವೇಶ್ಯ ಅಂತ ಬಂದಾಗ ಪ್ರತಿ ಅಶ್ವೇಶ್ಯ ಅಂತ ಅರ್ಥ, ಜನರಿಗೆ ಜನರಿಗೆ ಅಂತ ಎಲ್ಲ ಜನಗಳಿಗೆ ಅಂತ ಅರ್ಥ. ಅಂದರೆ ಎಲ್ಲೆಲ್ಲಿ ಯಜ್ಞ ಮಾಡಕ್ಕೆ ಹೊರಟಿರ್ತಾರೋ ಪ್ರತಿಯೊಂದು ಯಜ್ಞದಲ್ಲಿ ಹೀಗೆ ಚಿಂತನೆ ಮಾಡಬೇಕು ಅಂತ ಅರ್ಥ. ಅದು ಅದನ್ನ ಹೇಳೋದಕ್ಕೋಸ್ಕರ ಎರಡು ಸರ್ ಹೇಳಿದ್ದಾರೆ. ಸಂಸ್ಕೃತದಲ್ಲಿ ಶಾಸ್ತ್ರದಲ್ಲಿ ಏನೇ ವಿಷಯ ಹೇಳಿದ್ರು ಕೂಡ ಅದಕ್ಕೊಂದು ಕೃತ್ಯ ಅಂತ ಹೇಳಬೇಕು. ಕೃತ್ಯ ಅಂದ್ರೆ ಏನೋ, ಏನು ಪರ್ಪಸ್ ಅಂತ ಹೇಳಬೇಕು. ಪರ್ಪಸ್ ಇಲ್ಲದೆ ಹೇಳಾಗಿಲ್ಲ. ಯಾವುದೋ ಕಬ್ಬಿಣದ ಮಾಡಿರ್ತಾನೆ, ಕೇಳೋದೇ ಇಲ್ಲ. ಅದನ್ನು ನೋಡಿದ್ರೆ ಯಾರ ಕಲಿಯೋ ದೇವಿ ತೊಗೊಂಡ್ಬಿಡ್ತಾರೆ, ಕೊಡಕ್ಕೆ ಬಂದಿದ್ರೆ ಅದು ಪಾತ್ರೆ ಇಸ್ಕೊಂಬಿಡು ಅಂತ ಹೇಳ್ತಾರೆ. ಬಂಗಾರ ತಾನೇ ನೋಡಕ್ಕೆ ಹೋಗ್ತಾನೆ ಚಿನ್ನದ. ಪ್ರತಿಯೊಂದು ಕೇಳ್ತಾರೆ, ಇದ್ಯಾತಕ್ಕೆ ಇದ್ಯಾಕೆ ಅಂತ ಕೇಳ್ತಾರೆ. ಎಕ್ಸ್ಟ್ರಾ ಏನೋ ಸುಮ್ಮನೆ ಹಾಕಿದ್ದಾರೆ ಯಾತಕ್ಕೆ ಅಂತ ಕೇಳ್ತಾರೆ. ಅದಕ್ಕೆ ಯಾಕೆ ಕಾಸ್ಟ್ಲಿ ಅದು. ಸುಮ್ಮನೆ ಹಾಕ್ಲಿಕ್ಕೆ ಬರೀ ಯಾರು ಸುಮ್ಮನೆ ಎಕ್ಸ್ಟ್ರಾ ಹಾಕಿದ್ದೀನಿ ಅಂತ ಹಾಕ್ಬಿಟ್ರೆ ಒಂದು ತಲೆನ ಗತಿ ಏನಾಗುತ್ತೆ. ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಇದು ಸಪೋರ್ಟಿವ್ ಬೇಕೇ ಬೇಕಾ. ಹುಕ್ಕಿದೆ, ಹುಕ್ಕೇ ಹಾಕ್ದೆ ಕೊಡು ಅಂತ ಹೇಳಿ ಕಟ್ಕೊಳಕ್ಕೆ ಬರೋದಿಲ್ಲ. ಆಗ ಗೊತ್ತಲ್ಲ ಹುಕ್ಕಿ ಹೇಳಿದ್ರು ಇದನ್ನ ಯಾಕೆ ಮಾಡಿದ್ದೆ ಅಂತ ಎಕ್ಸ್ಪ್ಲೇನ್ ಮಾಡೋ ಹಾಗೆ ಶಾಸ್ತ್ರದ ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕು. ಅದಕ್ಕಾಗಿ ಎರಡು ಸರ್ತಿ ಜಾತಕ್ಕೆ ಬಂದು ಬಂದನ್ನು ಕೂಡ ತಿಳಿಸಿದ್ರು. ಕಿಂತು ಸರ್ವಸ್ಯಾಪಿ ಯಾಗಿ ಅಶ್ವೇಶ್ಯ ಇತಿ ದ್ಯೋತನಾಯ ದೇವು ದ್ಯುಲೋಕಾಭಿಮಾ. ಈ ನಮಗೆ ಅವಾಗ ಗೀತೆನೂ ಅರ್ಥ ಆಗ್ತದೆ. ಬ್ರಹ್ಮಾರ್ಪಣಂ ಬ್ರಹ್ಮವಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮ ಇವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಅದು ಅರ್ಥ ಆಗಲಕ್ಕೂ ಇದೆಲ್ಲ ಮುಖ್ಯ. ಉಪನಿಷತ್ತಿನ ಮಾತ್ರ ಸರಿಯಾಗಿ ಗೀತೋಪನಿಷತ್ತು, ಇದು ಬೃಹದಾರಣ್ಯಕ ಉಪನಿಷತ್ತು. ಕಿಂತು ಸರ್ವಸ್ಯಾಪಿ ಯಾಗಿ ಶೇಷ್ಯ ದೇವತೆ ದೇವು ದ್ವಿಲೋಕಾಭಿಮಾನಿ ಪೃಷ್ಠಂ. ದೇವು ಅಂದರೆ ದ್ವಿಲೋಕಾಭಿಮಾನಿ, ಪೃಷ್ಠ ಅಂದರೆ ಮೇಲಿನ ಭಾಗ. ಪೃಷ್ಠಂ ಅಂತರಿಕ್ಷಂ ಅಂತರಿಕ್ಷಾಭಿಮಾನಿ ವಿಘ್ನೇಶ ವಿಘ್ನೇಶ ಸೋದು ಉದರ. ಬಹಳ ಮುಖ್ಯ ಇದು. ಉದರ ಯಾವುದು ಕುದುರೆಗೆ ಅಂದರೆ ಅಂತರಿಕ್ಷ ಅಂದ್ಬಿಟ್ರು. ಅಂತರಿಕ್ಷ ಅಂದರೆ ಆಕಾಶ ಅಂದರೆ ವಿಘ್ನೇಶ. ಅಂತರಿಕ್ಷ ಅಂದರೆ ವಿಘ್ನೇಶ ಅಲ್ಲ, ವಿಘ್ನೇಶ ಸೂನು ಉದರಂ. ಗಣೇಶನ ಒಬ್ಬ ಮಗ ಇದ್ದಾನೆ. ಇದು ಆಚಾರ್ಯ ಭಾಷೆಯಲ್ಲಿ ಬರೆದ ವಿಚಾರ, ಗೊತ್ತಾಯ್ತಾ. ನವೋಭಿಮಾನಿ ವಿಘ್ನೇಶ ಅಂಥೇಳಿ ತತ್ಸೂನು ಅಂತರಿಕ್ಷಪಃ. ಆತನ ಮಗ ಅಂತರಿಕ್ಷಾಭಿಮಾನಿ ಅಂತ ಹೇಳ್ತಾರೆ. ಅನೇಕ ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ, ಗಣೇಶ ಬ್ರಹ್ಮಚಾರಿ ಅಂತ ಹೇಳಿಬಿಟ್ಟು. ತಪ್ಪದು. ಸಿದ್ಧಿ ಬುದ್ಧಿ ಅಂತ ಇಬ್ಬರು ಹೆಣ್ಣಂದ್ರೆ, ಇಬ್ಬರು ಹೆಣ್ಣಂದ್ರಿದ್ದಾರೆ. ಆದ್ದರಿಂದ ಬ್ರಹ್ಮಚಾರಿ ಅಂತ ತಿಳ್ಕೊಂಡ್ರೆ ತಪ್ಪಾಗತ್ತದು. ದ್ಯೋತನಾಥ್ ವಿಘ್ನೇಶ ಸೋದರುದರಂ ಪೃಥಿವಿ ಪೃಥಿವ್ಯಭಿಮಾನಿ ವಾಜಸ್ಯಂ ಪಾದಸ್ತ್ರಿತಾ. ಪಾಜಸ್ಯ ಅಂದರೆ ಪಾದಸ್ತ್ರಿತಾ. ಪೃಥಿವಿ ಪೃಥಿವ್ಯಭಿಮಾನಿ ಪಾಜಸ್ಯಂ ಪಾದಸ್ತ್ರಿತ. ಪಾದದಲ್ಲಿ ಪೃಥ್ವಿಭಿಮಾನಿ ದೇವತೆ ಇದ್ದಾಳೆ. ದಿಶೋ ದಿಗಭಿಮಾನಿನಃ ಚತ್ವಾರಃ ಪಾರ್ಶ್ವೇ. ದಿಗಭಿಮಾನಿಗಳು ಅಂದರೆ ನಾಲ್ಕು ಜನ ಪಕ್ಕ ಸುತ್ತ ಸೂರ್ಯ ಕುದುರೆ ಸುತ್ತ ಇದ್ದಾರೆ. ಪೂರ್ವಾಪರ ವಿಭಾಗೇನ ಏಕ ಪಾರ್ಶ್ವಸ್ಯ ದ್ವಿತ್ವೇನ ಪಾರ್ಶ್ವದ್ವಯಸ್ಯ ಚತುಷ್ಟ್ವಾ. ಪೂರ್ವ ಅಪಾರ ಅಂತ ಮಾಡಿಕೊಂಡಾಗ, ಹಿಂದು ಮುಂದು ಮಾಡಿಕೊಂಡಾಗ ನಾಲ್ಕಾಗುತ್ತೆ ಅಂತ ಹೇಳಿದರು. ಪಾರ್ಶ್ವ ಅನ್ನೋ ಒಂದೇ ಪದನೇ, ನಾಲ್ಕು ಭಾಗ ತಗೊಳ್ಳುತ್ತೆ. ನಾಲ್ಕು ಪಕ್ಕ ಇರಲೇಬೇಕಲ್ಲ, ಪಕ್ಕ ಅಂತ ಹೇಳಿದ ತಕ್ಷಣ ನಾಲ್ಕು ಕಡೆನೂ ಇರಬೇಕು. ಪಾರ್ಶ್ವೇಭ್ಯೋ ಜಾತಃ ತಾರಾಶ್ರಿತ್ಯ ತಿಷ್ಠಂತಿ ಚ ಇತ್ತೇವ ಮಾದಿನರ್ಥಃ. ಅವಾಂತರ ದಿಶಃ ಕೋಣ ಮಾನಿನಃ. ಅವಾಂತರ ದಿಕ್ಕುಗಳು ಅಂದರೆ ಕೋಣ ದಿಕ್ಕುಗಳು. ಪರಿಶವಃ ಪರಿಶವ ಶಬ್ದಿತ ಪಾರ್ಶ್ವಸ್ಥ ಅಸ್ಥಿ ಪುಚ್ಛಾನಿ. ಪರಿಶವಗಳು ಅಂದರೆ ಪರಿಶವ ಶಬ್ದಕ್ಕೆ ಅರ್ಥ ಪಾರ್ಶ್ವಸ್ಥ ಅಸ್ಥಿ ಪುಚ್ಛಾನಿ. ಪಕ್ಕದಲ್ಲಿರ್ತಕ್ಕಂಥ ಅಸ್ಥಿಗಳು ಅದರ ಭಾಗ, ಹಿಂಭಾಗ, ಅವನ್ನು ಪರಿಶವ ಅಂತ ಕರೀತಾರೆ. ಪರಿಶವ ಇತಿ ನಾಸ್ತಿಖ. ಋತವಃ ವಸಂತಾದಿ ಷಡ್ಋತಿಮಾನಿನಃ ಅಂಗಾನಿ ಶಿರಃ ಪಾದಮೂಲ ಚತುಷ್ಟಯ ಪುಚ್ಛಭೇದೇನ ಷಡಂಗಾನಿ. ಋತುಗಳು ವಸಂತಾದಿ ಷಡ್ ಋತುಗಳ ಅಭಿಮಾನಿ ದೇವತೆಗಳು ಅಂಗಾನಿ, ಅಂಗಗಳಲ್ಲಿದ್ದಾರೆ. ಅಂಗಗಳು ಯಾವ್ಯಾವುದು ಅಂದರೆ ಆರಾಗಬೇಕಲ್ಲ, ಈಗ ಋತುಗಳು ಆರಾದ್ರಿಂದ ಆ ರಂಗಗಳು ಯಾವುದು? ಶಿರಃ ಪಾದ ಮೂಲ ಚತುಷ್ಟಯ ಪುಚ್ಛಭೇದೇನ. ಶಿರಃ ಪಾದಮೂಲ ಚತುಷ್ಟಯ ಪುಚ್ಛ. ಶಿರಸ್ಸು ಪಾದಮೂಲ ನಾಲ್ಕು ಪುಚ್ಛ ಇಷ್ಟು ತಗೊಂಡು ಷಡಂಗಾನಿ ಆಯಿತು. ಮಾಸಾಹ ಅರ್ಧ ಮಾಸಾಶ್ಚ. ಮಾಸ ಅಂದರೆ ತಿಂಗಳು, ಅರ್ಧ ಮಾಸ ಅಂದರೆ ಪಕ್ಷ. ಅದಕ್ಕೆ ಇಲ್ಲ ಅಧರ್ಮ ಮಾಸ ಆಗಿಬಿಟ್ಟಿದೆ. ಅರ್ಧ ಮಾಸ ಅಂತ ಇದ್ಕೋಬೇಕಲ್ಲ, ಅಧರ್ಮ ಮಾಸ. ಎರಡು ಇರ್ತಾರೆ, ಎರಡು ಉಷಾವಿ ಅದು ಅಲ್ಲಿ ಕೂಡ ಎರಡು ಭಾಗ, ಪ್ರಧಾನ ಅಭಿಮಾನಿ ಅವಾಂತರ ಅಭಿಮಾನಿ. ಎಲ್ಲ ಕಡೆ ಉದಾಹರಣೆಗೆ ಮನಸ್ಸಿಗೆ ಎಷ್ಟು ಅಭಿಮಾನಿ ದೇವತೆಗಳಿದ್ದಾರೆ? ಮಹಾಲಕ್ಷ್ಮಿ, ಗರುಡಶೇಷ ರುದ್ರದೇವರುಗಳು, ಆಮೇಲೆ ಸಾಯುವರು, ಯಾರೋ ಅನಿರುದ್ಧ ಪ್ರದ್ಯುಮ್ನರು ಊದಕ್ಕೆ ಬರ್ತಾ ಹೋಗ್ತಾರೆ. ಅದರಿಂದ ಅವಾಂತರ ಅಭಿಮಾನಿ ಅಂತ ಅರ್ಥ. ಏನ ಯಾವುದರಲ್ಲಿ? ಅಶ್ವದಲ್ಲಿ. ಇಡೀ ಅಶ್ವದಲ್ಲಿ ಜಗತ್ತಿದೆ. ಅಲ್ಲಲ್ಲ, ಇಡೀ ಫಸ್ಟ್ ಏನಿದೆ ಅಶ್ವ ಯಾವುದ್ರ ಸಂಕೇತ? ಈಗ ಮೊದಲು ಒಳಗೆ ವಾಯುದೇವರು, ಒಳಗೆ ಆಮೇಲೆ ನಾರಾಯಣ ಇಷ್ಟಿದ್ದಾರೆ. ಅಶ್ವ ಈಗ ಜಗತ್ತಿನ ಸಂಕೇತ. ಜಗತ್ತಿನ ಸಂಕೇತವಾದ ಅಶ್ವದೊಳಗೆ ಎಲ್ಲ ಇದೆ ಅಂತ ಹೇಳಿಕೊಟ್ಟಿದ್ದಾರೆ. ಏನೇನಿದೆ ಜಗತ್ತಿನೊಳಗೆ? ಈಗ ಉಷಸ್ಥಿನಿಂದ ಪ್ರಾರಂಭ ಮಾಡಿ ಸಂವತ್ಸರಗಳು, ಮಾಸಗಳು, ದಿಕ್ಕುಗಳು, ಏನೇನಿದೆ ಎಲ್ಲ ಕೂಡ ಇವೆ ಅಂತ ಹೇಳೋದಕ್ಕೋಸ್ಕರ ಅದು ಸಂಕಲ್ಪ ಮಾಡಬೇಕಾಗ. ಆಗ ಬಲಿ ಕೊಟ್ಟಾಗ ಏನಾಗತ್ತಾಗ ಜಗತ್ತನ್ನೇ ಅರ್ಪಣೆ ಮಾಡಿದಾಗಲೇ, ಗೊತ್ತಾಯ್ತಾ? ಇಡೀ ಜಗತ್ತನ್ನೇ ದೇವರಿಗೆ ಅಧೀನ ಅಂತ ಚಿಂತನೆ, ಅರ್ಪಣೆ ಅಂದರೆ ಏನೋ ಆಧೀನ್ಯ ಚಿಂತನ ಅಂತ, ಅದು ಒಪ್ಪಿಸಿಬಿಡೋದು ಏನರ್ಥ, ನಿಮ್ಮದು ಅಂತ ಕೊಟ್ಬಿಟ್ರೆ ಆಧೀನ್ಯ. ಆದಿ ಜಗತ್ತು ಪರಮಾತ್ಮನ ಅಧೀನ, ಏತ ಸರ್ವ ಹೇಳ್ತಾರೆ ಜಗತ್ ಸರ್ವಂ, ಇದು ಬರೀ ಕೊನೆಗೆ ಬಂತಲ್ಲ ತತ್ವೇಕದೊಳಗೆ, ಏ ತತ್ ಪರತಂತ್ರಂತೂ ಸರ್ವಮೇವ ಹರೇ ವಶೇ ವಶಭಿತ್ತೇವ ಜಾನಾತಿ ಸಂಸಾರಾನ್ ಮುಚ್ಚತಿ ಸಹ, ದೇವರ ವಶ ಅಂತ ತಿಳ್ಕೊಳ್ಳೋದೇ ಅರ್ಥ ಇದೆ. ಬಲಿ ಕೊಡೋ ಶಬ್ದಕ್ಕೆ ಪೂಜೆ ಅರ್ಪಣೆ ಅಂತ ಅರ್ಥ. ಆದ್ದರಿಂದ ಸರಿನೇ ಅದು, ಇಡೀ ಜಗತ್ತು ಒಂದು ವಿರಾಟ್ ರೂಪದಲ್ಲಿ ಹೇಗೆ ಚಿಂತನೆ ಮಾಡ್ತೇವೋ ಅಶ್ವದಲ್ಲಿ ಹಾಗೆ ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಇದು ಯಾತಕ್ಕೆ ಹೊರಗೆ ಹೇಳಿ, ವಿರಾಟ್ ರೂಪದೊಳಗೆ ಒಳಗೆ ಚಿಂತನೆ ಮಾಡ್ತಾನೆ, ತನ್ನ ದೇಹದೊಳಗೆ ಇಡೀ ಲೋಕ ಚಿಂತನೆ, ಇಲ್ಲಿ ಅಲ್ಲಿ ಕೊಡೋ ವಸ್ತುವಲ್ಲಿ ಚಿಂತನೆ ಮಾಡ್ತಾನೆ. ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಅರ್ಪಣಂ, ಅರ್ಪ್ಯತೆ ಐತಿ ಅರ್ಪಣಂ, ಅರ್ಪಣ ಮಾಡೋ ಪದಾರ್ಥದಲ್ಲಿ ಚಿಂತನೆ ಮಾಡಬೇಕು ಅಂತ ಅರ್ಥ. ಅಶ್ವ ಅಂದ್ರೆ ಕುದುರೆ, ಎಲ್ಲಿ ಪರಶ ಹೇಳಿದ್ರೆ ಪರಶಿವ ಅಂತ ಹೇಳಿದ್ರೆ ಹೇಳಿದ್ರೆ ಅರ್ಥ ಹಿಂದೂ ಮುಂದಿನ ಭಾಗ, ಬರೀ ಪಾರ್ಶ್ವಸ್ಥ ಅಸ್ಥಿ ಪುಚ್ಛಾನಿ ಪರಶವ ಅಂತ ಹೇಳ್ತಾರೆ ಹಿಂದಿನ ಭಾಗದ ಪರಿಸರವ ಅಲ್ಲ ಪರಿಶವ ಅಷ್ಟೇ. ಹಿಂಭಾಗದ ಅಸ್ಥಿಗಳು, ಪಕ್ಕದ ಹಿಂಭಾಗದ ಅಸ್ಥಿ ಮತ್ತು ಅದರ ಕೊನೆಯ ಭಾಗ. ಪರ್ವಾಣಿ ಪ್ರಧಾನ ಸಂಧಯು ಅವಾಂತರ ಸಂಧಯ ಮಾಸ ತಿದ್ಕೋಬೇಕು, ಅಧರ್ಮ ಮಾಸ ಅಲ್ಲ ಅರ್ಧ ಮಾಸ ಅಂತೇಳಿ. ಅಹೋರಾತ್ರ ಮಾದಿನ ಪ್ರತಿಷ್ಠಾ ಪಾದಾಹ, ಪ್ರತಿಷ್ಠಾ ಶಬ್ದಕ್ಕೆ ಪಾದ ಅಂತ ಹೆಸರು. ಅಹೋರಾತ್ರ ಅಭಿಮಾನಿ ದೇವತೆಗಳೆಲ್ಲ ಅದರ ಕಾಲುಗಳು. ನಕ್ಷತ್ರಾಣಿ ನಕ್ಷತ್ರಾಭಿಮಾನಿನ ಅಸ್ಥೀನಿ, ನಕ್ಷತ್ರಾಭಿಮಾನಿ ದೇವತೆಗಳೆಲ್ಲ ಕುದುರೆ ಅಸ್ಥಿಗಳಲ್ಲಿವೆ. ನಭಃ ಆಕಾಶಾಭಿಮಾನಿ ವಿಘ್ನೇಶ ಮಾಂಸಾನಿ, ನಭಃ ಅಂತ ಹೇಳಿದರೆ ಆಕಾಶಾಭಿಮಾನಿ ವಿಘ್ನೇಶ ಮಾಂಸಾನಿ. ಸಿಕತಃ ಸಿಕತಾಭಿಮಾನಿನ ಉಬಧ್ಯಂ ಪುರೀಷ, ಉಬಧ್ಯ ಅಂದರೆ ಪುರೀಷ ಅಂತ ಅರ್ಥ. ಸಿಕತಕ್ಕೆ ಅಭಿಮಾನಿ ದೇವತೆಗಳೆಲ್ಲ ಪುರೀಷದಲ್ಲಿದ್ದಾರೆ. ವೇದ್ಯಾಶ್ವಗತ ಭಗವದ್ ಉದರಸ್ಥ, ಅಲ್ಲಿ ಅಂತರಿಕ್ಷಕ್ಕೆ ಹೇಳ್ಬಿಟ್ರಾಗಲೇ ವಿಘ್ನೇಶ ಸೂನು ಅಂಥೇಳಿ, ಆಕಾಶಕ್ಕೆ ವಿಘ್ನೇಶ ಅಂತ ಹೇಳಿದರು. ಅದೇ ಮಹದ ಆಕಾಶಪತಿ ಕೈಪಿಡಿದ ಅಮ್ಮನ ಉದ್ಧರಿಸೋ. ಸಿಕತಃ ಯೋಜ್ಯ ವೇದ್ಯಾಶ್ವಗತ ಭಗವದ್ ಉದರಸ್ಥಮಿತಿ ಯೋಜ್ಯಂ, ಇದಿಷ್ಟು ಚಿಂತನೆ ಮಾಡಿ. ಉವಧ್ಯ ಅಶ್ರಿತ ಆಶ್ರಿತ ಪೃಥ್ವೀ ದೇವ್ಯಾಂ ಸಿಗತಾಭಿಮಾನಿನ ತಿಷ್ಟಂತಿ ಇತ್ಯಾದಿ ಅರ್ಥೋಧ್ಯೇಯ, ಅಲ್ಲಿ ಆಶ್ರಯ ಪಡೆದಿದ್ದಾರೆ ತಿಳ್ಕೋಬೇಕು. ಪೃಥಿವ್ಯಾ ಪಾದಾಶ್ರಯತ್ವೋಕ್ತಾವಪಿ ಉವಧ್ಯಾಶ್ರಯತ್ವಂ ನ ವಿರುದ್ಧಂ ಐಶ್ವರ್ಯ ಬಹುರೂಪತ್ವಾಚ್ಯ, ಪ್ರಶ್ನೆ ಹಾಕ್ಕೊಂಡ್ರು. ಪೃಥ್ವಿ ಎರಡು ಕಡೆ ಹೇಳಿಬಿಟ್ರು, ಪಾದಾಶ್ರಯ ಅಂತಲೂ ಹೇಳಿದರು, ಉವಧ್ಯಾಶ್ರಯ ಅಂತಲೂ ಹೇಳಿದರು. ಯಾಕಾಗಬಾರದು ಅಂದರೆ ಆಗಬಹುದು, ಐಶ್ವರ್ಯ ಬಹುರೂಪತ್ವಾಚ್ಯ, ಒಂದು ರೂಪದಿಂದ ಅಲ್ಲಿ ಒಂದು ರೂಪದಿಂದ ಇಲ್ಲಿ, ಆದ್ದರಿಂದ ದೋಷ ಇಲ್ಲ ಅಂತ. ಒಂದನ್ನೇ ಎರಡು ಕಡೆ ಹೇಳಿದಾಗ ಎರಡು ಕಡೆ ಯಾತಕ್ಕೂ ಬೈ ಚಾನ್ಸ್ ಹೇಳಿಬಿಟ್ರೆ ತಿಳ್ಕೊಳ್ಳೋಕೆ ಹೋಗಬೇಡಿ. ಹೆಚ್ಚು ರೂಪ ಇರೋದ್ರಿಂದ ಒಂದು ರೂಪದಿಂದ ಅಲ್ಲಿ, ಒಂದು ರೂಪದಿಂದ ಇದಕ್ಕೆ ಅಂತ ಹೇಳಿ. ಇನ್ಚಾರ್ಜ್ ಕೆಲವರು ಇರ್ತಾರೆ, ಒಂದೇ ಇದರೊಳಗೆ ಮುರಾಕು ಮಿನಿಸ್ಟ್ರಿನ ಮುರಾಕ್ ಇಟ್ಕೊಂಡಿರ್ತಾರೆ, ಗೊತ್ತಾಯ್ತು, ಎರಡೆರಡು ಫೋಟೋ ಇಟ್ಕೊಂಡವರು ಇರ್ತಾರೆ. ಆ ರೀತಿ ತಿಳ್ಕೊಳ್ಳೋಕೆ ದೋಷ ಇಲ್ಲ. ಉದ್ಯಮ ಅಂತ ಹೇಳಿದ್ರಲ್ಲ ಪುರೀಷ ಅಂತ, ಪುರೀಷ ಅಂದರೆ ಮಲ, ಯಾವುದ್ರದ್ದು ಕುದುರೆ, ಕುದುರೆ ಮಲ. ಇದೆಲ್ಲ ಯಾರು ಹೇಳಿದರು, ಬರೀ ಅನುಸಂಧಾನ ಯಾತಕ್ಕೆ ಇದು ಮಾಡಬೇಕಂತ ಕೇಳಿದರೆ, ಇದು ಮುಖ್ಯಾಧಿಕಾರಿಗಳು ಅಶ್ವಮೇಧ ಮೇಳಕ್ಕೆ ಯಾರು, ಕ್ಷತ್ರಿಯರಷ್ಟೇ, ಅದು ಬರೀ ಕ್ಷತ್ರಿಯರಿಗೂ ಇಲ್ಲ. ಅವ್ರು ಯಾರಾಗಿರ್ಬೇಕು, ಅವರು ರಾಜರಾಗಬೇಕು, ರಾಜರ ಮಾ ಬೇರೇನು ಮಾಡೋಕ್ಕೆ ಬರೋದಿಲ್ಲ ಅದನ್ನು. ಮತ್ತು ಇವರು ಎಲ್ಲರಿಗೂ ಹೇಳ್ತಿದ್ದಾರೆ ಅಂದರೆ ಅರ್ಥ, ಇದು ಅಧ್ಯಾತ್ಮ ಅಂತ. ಅಧ್ಯಾತ್ಮದ ಪರ ತಿಳ್ಕೊಂಡಾಗ ಎಲ್ಲರೂ ಚಿಂತನೆ ಮಾಡಬೇಕು, ಬೇರೆಯವ್ರು ಮಾಡೋಕ್ಕೆ ಹೋದಾಗದಿಲ್ಲ. ಅವ್ರಿಗೆ ಕ್ಷತ್ರಿಯರು ಮಾಡಬೇಕಾದ್ರೆ ಫಿಸಿಕಲಿ ತಿಳ್ಕೊಂಡು ಅದನ್ನು ಮಾಡಬೇಕು, ಎರಡೆರಡು ಮಾಡಬೇಕು. ಇವ್ರಿಗೆ ಇದು ಒಂದೇ, ಎರಡು ಮಾಡೋ ನೆಸಿಟಿ ಇಲ್ಲ. ಅಲ್ಲಿಗಿರಲಿ, ನಾಳೆ ದಿವಸ ಅದ್ರ ಮುಂದಿನ ಭಾಗ ಮತ್ತು ಭಾಷೆ ಎಲ್ಲ ನೋಡೋಣ. ಸಿಂಧವೋ ನದಿ ಮಾನಿನ ಗುದಾ ಅಸ್ತ್ರಾಣಿ, ದೊಡ್ಡದಿದು. ಇದಿಷ್ಟಾದಮೇಲೆ ಇಲ್ಲಿಂದ ಮುಂದೆ ಇದು ಉಪನಿಷತ್ತುಗಳಲ್ಲೇ ಅಧ್ಯಾತ್ಮದ ಅರ್ಥ ಬಂದಿರೋದು ಮತ್ತು ಅಭಿಮಾನಿ ಉಪದೇಶ ಬಂದಿರೋದು ಸ್ಪಷ್ಟ ಭಾಗ ಇದು ಅಂತ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾಧಿತರತಶ್ಚಾರ್ಥೇಶ್ವ ಭಿನ್ನಸ್ವರಾಟ್ ಶ್ರೀನೇ ಬ್ರಹ್ಮ ಹೃದಯಾದಿ ಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿ ಪ್ರದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಆಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನೀತಿರ್ಷಿ ತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಗುರುಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ. ಈಗ ಇದಕ್ಕೊಂದು ಕಥೆ ಶುರು ಮಾಡಿದರು, ದೇವರ ಮಹಿಮೆ ಹೇಳೋದಕ್ಕೋಸ್ಕರ ಸಕಲ ಪ್ರಾಯಶ್ಚಿತ್ತವನ್ನು ಹೇಳ್ತಕ್ಕಂಥದ್ದು ಕೇಳ್ತಾ ಹೊರಟಿದ್ದಾರೆ. ಕಾಣ್ಯಕು